ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411. 0037 ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ನೀತಿವಂತರಿಗೆ ದೊರೆಯುವ ಪಿತ್ರಾರ್ಜಿತ ಹಕ್ಕು ಭಾಗ 3. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀತಿವಂತರಿಗೆ ದೇವರು ನೀಡುವಂತಹ ಪಿತ್ರಾರ್ಜಿತ ಹಕ್ಕು ಏನು ಅನ್ನುವಂತಹ ವಿಚಾರದ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ವಿಶೇಷವಾಗಿ ಕ್ರಿಸ್ತನು ನೀತಿವಂತರಿಗೆ ನೀಡುವಂತಹ ಆ ಪಿತ್ರಾರ್ಜಿತ ಹಕ್ಕು ಯಾವುದೆಂದರೆ ಅದು ಪರಲೋಕ. ಆ ಪರಲೋಕಕ್ಕೆ ನೀತಿವಂತರು ಪ್ರವೇಶಿಸುವ ಏಕೈಕ ಮಾರ್ಗ ಅದು ಕ್ರಿಸ್ತನಿಂದ ಅನ್ನುವಂತಹ ವಿಚಾರವನ್ನು, ಹಾಗೂ ನೀತಿವಂತರು ಯಾವಾಗಲೂ ಈ ಲೋಕದಲ್ಲಿ ಪರಲೋಕದ ಬಗ್ಗೆ ಯೋಚಿಸುವಂತವರಾಗಿರಬೇಕು, ಅದು ಕ್ರಿಸ್ತನ ಉದ್ದೇಶವಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ಪರಲೋಕವು ಒಂದು ವಾಸ್ತವವಾದಂತಹ ಹಾಗೂ ಯಥಾರ್ಥವಾದಂತಹ ಸ್ಥಳವಾಗಿದೆ ಅನ್ನುವಂತಹ ವಿಚಾರವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ವಿಚಾರವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ನಾವು ಇರುವಂತಹ ಸ್ಥಳದಲ್ಲಿಯೇ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಅಪ್ಪ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ ಸ್ವಾಮಿ. ಪರಲೋಕದ ದೇವರು ಸರ್ವಸೃಷ್ಟಿಕರ್ತನು, ನಮಗೋಸ್ಕರ ಪರಲೋಕದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ದೇವರು ನೀನಾಗಿದ್ದೀಯ. ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ನಿನ್ನ ಬಳಿಗೆ ಬರತಕ್ಕಂಥವರಾಗಿದ್ದೇವೆ, ನಿನ್ನ ಪ್ರಸನ್ನತೆಯನ್ನು ಹುಡುಕ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಯಾಕೆಂದರೆ ನಾವು ಪಾಪಿಗಳು ಸ್ವಾಮಿ. ನಿನ್ನ ವಾಕ್ಯವನ್ನು ನಮ್ಮ ಸ್ವಂತ ಬಲ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ತುಂಬಿಸು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ನೀಡುವಂತಹ ಪಿತ್ರಾರ್ಜಿತ ಹಕ್ಕು, ಅದು ಪರಲೋಕ ರಾಜ್ಯ, ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ಸ್ಥಳವನ್ನು ನೀನು ತಯಾರಿ ಮಾಡುವಂಥ ದೇವರಾಗಿದ್ದೀಯಾ, ಬಂದು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಂಥ ದೇವರಾಗಿದ್ದೀಯಾ ಅನ್ನುವಂಥ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಲೋಕ ಅದು ನಿಜವಾದಂಥ ಸ್ಥಳ ಎನ್ನುವುದನ್ನು ನಾವು ತಿಳಿದುಕೊಂಡು ಅದರಂತೆ ಜೀವಿಸಿ ನೀನು ಬರುವಾಗ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸು ಎಂಬುದಾಗಿಯೂ, ಈ ಒಂದು ಸಂದೇಶ ಕೇಳುವರಿಗೆ ಆಶೀರ್ವಾದವಾಗಿರುವಾಗೆ ದಯಪಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪರಲೋಕ ಒಂದು ವಾಸ್ತವವಾದಂತಹ ಹಾಗೂ ಯಥಾರ್ಥವಾದಂಥ ಸ್ಥಳ. ಅನೇಕರಲ್ಲಿ ಇರತಕ್ಕಂತಹ ಒಂದು ಗೊಂದಲವೇನೆಂದರೆ ಪರಲೋಕ ನಿಜವಾಗಿಯೂ ಒಂದು ವಾಸ್ತವವಾದಂತಹ ಸ್ಥಳವಾಗಿದೆಯೋ, ಯಥಾರ್ಥವಾದಂತಹ ಸ್ಥಳವಾಗಿದೆಯೋ ಅನ್ನುವಂತಹ ಸಂದೇಶವನ್ನು ಅವರು ಅನೇಕ ಸಂದರ್ಭದಲ್ಲಿ ಅನೇಕರ ಬಳಿಯಲ್ಲಿ ಕೇಳುವಂಥವರಾಗಿದ್ದಾರೆ. ಅದರ ಬಗ್ಗೆ ಅನೇಕ ರೀತಿಯ ಸಂದೇಹಗಳನ್ನು ಅವರು ಕೇಳುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಏನು ಹೇಳುವಂಥದ್ದಾಗಿದೆ ಅಂದರೆ, ಯೋಹಾನನು ಬರೆದ ಸುವಾರ್ತೆ 14:1-3 ತನಕ ನಾವು ಓದುವುದಾದರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ಪ್ರಿಯ ಕೇಳುಗರೆ, ಇಲ್ಲಿ ದೇವರು ಯೇಸು ಸ್ವಾಮಿ ಸ್ವತಃ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಪರಲೋಕಕ್ಕೆ ಹೋಗುವುದಕ್ಕಿಂತ ಮೊದಲು ಆತನು ನಮಗೆ ತಿಳಿಸುವಂತಹ ವಿಚಾರವೇನೆಂದರೆ, ಪರಲೋಕ ಅನ್ನುವಂಥದ್ದು ನಿಜವಾದಂಥ ಸ್ಥಳ, ಅಲ್ಲಿ ಅನೇಕ ಬಿಡಾರಗಳಿವೆ. ದೇವರು ಹೇಳುವಂಥವನಾಗಿದ್ದಾನೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಅಲ್ಲಿ ಇರುವ ಕಾರಣದಿಂದಲೇ ದೇವರು ಪರಲೋಕ ಅದು ನಿಜವಾದಂತಹ ಸ್ಥಳ ಎನ್ನುವಂತಹ ವಿಚಾರವನ್ನು ನಾವು ಈ ವಾಕ್ಯದ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ನಂತರ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎನ್ನುವುದೇ ದೇವರ ಉದ್ದೇಶವಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಪರಲೋಕವು ಒಂದು ವಾಸ್ತವವಾದಂತಹ ಹಾಗೂ ಯಥಾರ್ಥವಾದಂತಹ ಸ್ಥಳವಾಗಿದೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದಾಗಿದೆ. ಪರಲೋಕದಲ್ಲಿ ನಮಗೋಸ್ಕರ ವಾದ ಮಾಡುವ ಒಬ್ಬ ಆತ್ಮಿಕ ಸ್ನೇಹಿತನಿದ್ದಾನೆಂದು ತಿಳಿಯುವುದು ಶಿಷ್ಯರಿಗೆ ಎಂತಹ ಹರ್ಷದ ಸಂಗತಿಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಕ್ರಿಸ್ತನು ಆ ಪರಲೋಕದ ದೀಪದರ್ಶನ ಗುಡಾರದಲ್ಲಿ ತಾನೇ ಹಾಕಿದಂತಹ ಆ ಒಂದು ಪವಿತ್ರ ಸ್ಥಾನದಲ್ಲಿ ದೇವರು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಮಧ್ಯಸ್ಥಿಕೆ ಸೇವೆಯನ್ನು ಆತನು ಮಾಡುವಂತವನಾಗಿದ್ದಾನೆ. ಆತನು ನಮ್ಮ ಸ್ನೇಹಿತನಾಗಿದ್ದಾನೆ. ಆತನು ನಮ್ಮ ಎಲ್ಲ ವಿಚಾರಗಳನ್ನು ಬಲ್ಲಾತ ದೇವರಾಗಿದ್ದಾನೆ. ಆ ವಿಚಾರವನ್ನು ನಾವು ಅರಿತುಕೊಂಡಾಗ ನಮಗೆ ಒಂದು ಸಂತೋಷ ಬರತಕ್ಕಂಥದ್ದಾಗಿದೆ. ಯಾಕೆಂದರೆ ಆತನು ನಮ್ಮ ಸ್ನೇಹಿತನು, ಆತನು ನಮ್ಮ ಸಹೋದರನು, ಆತನು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿರುವಂತಹ ಒಂದು ವಿಚಾರವನ್ನು ನೋಡುವುದಾದರೆ ಆತನು ತಂದೆಯ ಬಲಪಾಸದಲ್ಲಿ ಕುಳಿತಿದ್ದಾನೆ ಎಂದರೆ ಆ ಬಲಗಡೆ ಕುಳಿತಿರ್ತಕ್ಕಂತಹ ಆ ಒಂದು ದೃಶ್ಯ, ಆ ಒಂದು ವಿಚಾರ ನಮಗೆ ಒಂದು ಹರ್ಷದಾಯಕವಾಗಿದೆ. ಯಾಕೆಂದರೆ ಆತನು ಬಲಗಡೆಯಲ್ಲಿ ಕೂತಿದ್ದಾನೆ ಎಂದರೆ ನಮ್ಮನ್ನು ಜಯಿಸುವುದರ ಮೂಲಕವಾಗಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ಅದು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ಆತನನ್ನು ಹಿಂಬಾಲಿಸುವಂತಹ ನಮಗೆ ಅದು ಒಂದು ಹರ್ಷದಾಯಕ ಸಂಗತಿಯಾಗಿದೆ. ಕ್ರಿಸ್ತನು 500ಕ್ಕಿಂತಲೂ ಹೆಚ್ಚು ಜನರ ಮುಂದೆ ಎಲ್ಲರೂ ನೋಡುವಂತೆ ಶರೀರಧಾರಿಯಾಗಿ ಪರಲೋಕಕ್ಕೆ ಹೇರಿ ಹೋದನು. ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಓದಬಹುದಾಗಿದೆ. ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಅಪೊಸ್ತಲರ ಕೃತ್ಯಗಳು 1:11 ನಾವು ಓದುವುದಾದರೆ ಅಲ್ಲಿ ಶಿಷ್ಯರು ಯೇಸು ಸ್ವಾಮಿ ಪರಲೋಕಕ್ಕೆ ಹೇರಿ ಹೋಗುವಂತಹ ಆ ಒಂದು ವಿಚಾರವನ್ನು ಅವರು ನೋಡುವಂಥವರಾಗಿದ್ದಾರೆ. ಗಲೀಲಿಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತೀರಾ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಯೇಸು ಯಾವ ರೀತಿ ಆಕಾಶದೊಳಗೆ ಹೋಗಿರುವನೋ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇಲ್ಲೂ ಸಹ ಶಿಷ್ಯರು ಆ ಗಲೀಲಾಯ ಪ್ರಾಂತ್ಯದಲ್ಲಿ ಶರೀರಧಾರಿಯಾಗಿ ಪರಲೋಕಕ್ಕೆ ಹೇರಿ ಹೋದಂತಹ ಅಂದರೆ ಕ್ರಿಸ್ತನನ್ನು ಅವರು ನೋಡುವಂಥವರಾಗಿದ್ದಾರೆ. ಅದರ ಬಗ್ಗೆ ಇದ್ದ ಎಲ್ಲ ಅಭಿಪ್ರಾಯಗಳು ಹಾಗೂ ಆಲೋಚನೆಗಳನ್ನು ಅವರು ಬದಲಾಯಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಯೇಸು ಸ್ವಾಮಿ ಅವರ ಜೊತೆಯಲ್ಲೇ ಇರತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ಊಹೆ, ಅವರಲ್ಲಿದ್ದಂತಹ ಒಂದು ಆ ಒಂದು ಮನಸ್ಥಿತಿ, ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥದ್ದನ್ನು ನೋಡಿದಂತಹ ಶಿಷ್ಯರಲ್ಲಿ ಒಂದು ಬದಲಾವಣೆ ಬರತಕ್ಕಂಥದ್ದಾಗಿದೆ. ನಾವು ಸಹ ಆತನು 2ನೇ ಸಾರಿ ಬರುವಂಥ ಸಂದರ್ಭದಲ್ಲಿ ನಾವು ಸಹ ಪರಲೋಕಕ್ಕೆ ಇದೇ ರೀತಿಯಾಗಿ ಹೇರಿ ಹೋಗ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಆಲೋಚನೆ ಅವರಿಗೆ ಬರ್ತಕ್ಕಂಥದ್ದಾಗಿದೆ. ಪರಲೋಕವೆಂದರೆ ಜೀವಿಗಳು ವಾಸಿಸುವಂತಹ ಅಪಾರವಾದಂತಹ ಶೂನ್ಯ ಪ್ರದೇಶದಿಂದ ಕೂಡಿರುವ ಸ್ಥಳವೆಂದು ಶಿಷ್ಯರು ಹಿಂದೆ ತಿಳಿದುಕೊಂಡಿದ್ದರು. ಹೌದು ಪ್ರಿಯ ಕೇಳುಗರೆ, ಶಿಷ್ಯರಲ್ಲಿದ್ದಂತಹ ಒಂದು ಮನಸ್ಥಿತಿ ಹೇಗಿತ್ತು ಅಂದರೆ ಪರಲೋಕವೆಂದರೆ ಒಂದು ರೀತಿಯಾಗಿ ಶೂನ್ಯ ಪ್ರದೇಶದಲ್ಲಿ ಜೀವಿಗಳು ವಾಸಿಸುವಂತಹ ಅಪಾರವಾಗಿ ಯಾರೂ ಸಹ ಅಲ್ಲಿ ಜೀವಿಸಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ವಿಶೇಷವಾದಂತಹ ಸ್ಥಳ ಎಂಬುದಾಗಿ ಅವರು ಅರಿತುಕೊಂಡಿದ್ದರು. ಆದರೆ ಯೇಸು ಸ್ವಾಮಿ ಪರಲೋಕಕ್ಕೆ ಹೇರಿ ಹೋಗುವಂತಹ ಆ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಂತಹ ಶಿಷ್ಯರು ಅವರ ಮನಸ್ಥಿತಿ ಬದಲಾಗಿ ಆ ಪರಲೋಕ ನಮಗೋಸ್ಕರ ದೇವರು ಸಿದ್ಧ ಮಾಡಿರತಕ್ಕಂತಹ ಒಂದು ಸ್ಥಳ ಎಂಬುದನ್ನು ಅವರು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಈಗ ಶಿಷ್ಯರು ಯೇಸು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಹೋಗಿರ್ತಕ್ಕಂತಹ ಆ ಒಂದು ವಿಚಾರವನ್ನು ಅವರು ನೋಡುವಂಥವರಾಗಿದ್ದಾರೆ. ನೋಡಿ ಅವರ ಮನೋಭಾವನೆ ಏನು ಬರ್ತಕ್ಕಂಥದ್ದಾಗಿದೆ ಅಂದರೆ ನಾವು ಸಹ ಒಂದು ದಿನ ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ. ದೇವರು ಮನುಷ್ಯರಿಗೋಸ್ಕರ ನೀತಿವಂತರಿಗೆ ಆ ಪರಲೋಕ ರಾಜ್ಯವನ್ನು ಸಿದ್ಧ ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನು ಅವರು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ಈಗ ಎಲ್ಲದಕ್ಕಿಂತಲೂ ತಾವು ಪ್ರೀತಿಸಿ ಗೌರವಿಸಿದಂತಹ ಪ್ರಯಾಣಿಸಿದ ಸಂಭಾಷಿಸಿದ ಯೇಸು ಕ್ರಿಸ್ತನ ಮೂಲಕ ತಮ್ಮೊಂದಿಗೆ ಸಂಬಂಧ ಹೊಂದಿದ್ದೇವೆಂದು ಅವರು ಅರಿತುಕೊಳ್ಳುವಂಥವರಾಗಿದ್ದಾರೆ. ಪರಲೋಕಕ್ಕೆ ಯೇಸು ಸ್ವಾಮಿ ಏರಿ ಹೋದಂತಹ ಒಂದು ವಿಚಾರ ಶಿಷ್ಯರಿಗೆ ಒಂದು ಸಂತೋಷವಾದಂಥ ವಿಚಾರ. ಯಾಕೆಂದರೆ ಪರಲೋಕ ಒಂದು ನಿಜವಾದಂಥ ಸ್ಥಳ, ಅಲ್ಲಿ ಮನುಷ್ಯರು ನೀತಿವಂತರು ವಾಸ ಮಾಡಬಹುದು ಮತ್ತು ಈ ಲೋಕದಲ್ಲಿರತಕ್ಕಂತಹ ನಾವು ಪರಲೋಕದಲ್ಲಿರತಕ್ಕಂತಹ ನಮ್ಮ ದೇವರ ಜೊತೆಯಲ್ಲಿ ಉತ್ತಮ ರೀತಿಯಲ್ಲಿ ಸಂಭಾಷಿಸಬಹುದು, ಅವನೊಟ್ಟಿಗೆ ನಾವು ಜೀವಿಸಬಹುದು ಅನ್ನುವಂತಹ ನಿರೀಕ್ಷೆ ಅವರಿಗೆ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಒಂದು ಪರಲೋಕ ರಾಜ್ಯ ಅಂತಕ್ಕಂಥದ್ದು ಅದು ಒಂದು ನಿಜವಾದಂಥ ಸ್ಥಳ. ಅಲ್ಲಿ ದೇವರು ವಾಸವಾಗಿದ್ದಾನೆ, ಆತನೊಂದಿಗೆ ನಾವು ಮಾತನಾಡಬಹುದು, ಆತನು ನಮ್ಮ ಜೊತೆಯಲ್ಲಿ ಮಾತನಾಡತಕ್ಕಂಥವನಾಗಿದ್ದಾನೆ, ತನ್ನ ಧಾರಾಳವಾದ ಪ್ರೀತಿಯನ್ನು ಪರಲೋಕದಿಂದ ನಮಗೆ ಸುರಿಸುವಂಥವನಾಗಿದ್ದಾನೆ, ಆತನ ಕೃಪೆ ಕರುಣೆಗಳನ್ನು ನಮಗೆ ತೋರಿಸುವಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ಅಂದು ಶಿಷ್ಯರು ಅರ್ಥ ಮಾಡಿಕೊಂಡಿದ್ದರು. ಇವತ್ತು ಅದೇ ಒಂದು ನಿರೀಕ್ಷೆ, ಅದೇ ಒಂದು ಹರಿವು ನಮಗೂ ಸಹ ಬರುವಂಥದ್ದಾಗಿದೆ. ಅಂದು ಶಿಷ್ಯರಾದಂತಹ ತಾವು ಯುಗಯುಗಾಂತರಗಳ ಹೊರಗೆ ವಾಸಿಸುವ ವಾಸಸ್ಥಳವೆಂದು, ಅಲ್ಲಿ ತಮಗಾಗಿ ರಕ್ಷಕನು ವಿಮೋಚಕನು ಆದ ಕ್ರಿಸ್ತನು ಭವನಗಳನ್ನು ಸಿದ್ಧಪಡಿಸುತ್ತಿದ್ದಾನೆಂದು ನಿರೀಕ್ಷೆ ಹೊಂದಿದ್ದರು. ಇದನ್ನು ಆತನು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದನು ಎಂಬುದಾಗಿ ನಾವು ಈಗಾಗಲೇ ಯೋಹಾನನು ಬರೆದ ಸುವಾರ್ತೆ 14:1-3 ತನಕ ನಾವು ಓದಿದಾಗ ಅದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥವಾಗಿರತಕ್ಕಂಥದ್ದನ್ನು ನಾವು ಅರಿತುಕೊಳ್ತಕ್ಕಂಥವರಾಗಿದ್ದೇವೆ. ಅದು ಶಿಷ್ಯರಾದಂಥ ತಾವು ಯುಗಯುಗಾಂತರ ಒಳಗೆ ಅಲ್ಲಿ ವಾಸಸ್ಥಳವಾಗಿ ಜೀವಿಸಬಹುದು, ಅದು ನಿತ್ಯ ಜೀವಕ್ಕೆ ವಾಸಸ್ಥಳವಾದಂತಹ ಸ್ಥಳ ಎಂಬುದಾಗಿಯೂ, ಮತ್ತು ಅಲ್ಲಿ ರಕ್ಷಕನು ವಿಮೋಚಕನಾದಂತಹ ಕ್ರಿಸ್ತನು ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಾಗ್ದಾನವನ್ನು ಈಗ ಶಿಷ್ಯರು ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ನೂತನ ಭೂಮಿಯು ಸೃಷ್ಟಿಸಲ್ಪಟ್ಟಿತು. ಆದಾಮ ಹವ್ವಳಿಗೆ ಏದೇನ್ ತೋಟದಲ್ಲಿ ಸಂತೋಷ ಉಂಟು ಮಾಡುತ್ತಿದ್ದ ಕೆಲಸದಲ್ಲಿ ವಿಮೋಚಿಸಲ್ಪಟ್ಟವರು ನಿರತರಾಗಿರ್ತಕ್ಕಂಥವರಾಗಿದ್ದಾರೆ. ಇದನ್ನೇ ಪ್ರಿಯ ಕೇಳುಗರೆ, ನೂತನ ಭೂಮಿ ಆಕಾಶ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಆ ನೂತನ ಭೂಮಿ ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಂಥ ಸಂದರ್ಭದಲ್ಲಿ ಹೇಗೆ ಆದಾಮ ಮತ್ತು ಹವ್ವಳು ಏದೇನ್ ತೋಟದಲ್ಲಿ ಅವರು ಕೆಲಸ ಮಾಡ್ತಕ್ಕಂಥವರಾಗಿದ್ದರೋ, ಅವರು ಏನು ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದರೋ, ಅದೇ ವಿಚಾರವನ್ನು ವಿಮೋಚಿಸಲ್ಪಟ್ಟಂತಹ ಅನೇಕ ನೀತಿವಂತರು ಮುಂದುವರಿಸುವಂಥವರಾಗಿದ್ದಾರೆ. ಹಾಗಾಗಿ ಪರಲೋಕ ರಾಜ್ಯ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಇಲ್ಲಿ ಎಲ್ಲ ಪಾಪಗಳನ್ನು ದೇವರು ಅಳಿಸಿ ಹಾಕುವಂತನಾಗಿದ್ದಾನೆ. ಅವರು ಏದೇನ್ ತೋಟದ ನೂತನ ಜೀವನವನ್ನು ಜೀವಿಸುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಪಾಪದ ನಂತರ ಆದಾಮ ಮತ್ತು ಹವ್ವಳನ್ನು ಆ ಏದೇನ್ ತೋಟದಿಂದ ದೇವರು ಹೊರಗಾಕಿ ಅದರ ಸುತ್ತ ದಗದಗಿಸುವಂತಹ ಪ್ರಜ್ವಲಿಸುವಂತಹ ದೇವದೂತರನ್ನು ಕಾವಲಿಟ್ಟನು, ಯಾರು ಅದರ ಒಳಗಡೆ ಹೋಗಬಾರದಂತೆ. ಅದೇ ರೀತಿಯಾಗಿ ನಮ್ಮನ್ನು ವಿಮೋಚಿಸಲ್ಪಟ್ಟ ನಂತರ ನೀತಿವಂತರು ಆ ಒಂದು ಪರಲೋಕಕ್ಕೆ ಪ್ರವೇಶಿಸುವುದರ ಮೂಲಕವಾಗಿ ಏದೇ ತೋಟದಲ್ಲಿ ಅವರು ಸದಾಕಾಲ ಜೀವಿಸುವಂಥವರಾಗಿದ್ದಾರೆ. ಆ ನೂತನ ಜೀವನವನ್ನು ಏದೇನ್ ತೋಟದಲ್ಲಿ ಅವರು ಮುಂದುವರಿಸುವಂತವರಾಗಿದ್ದಾರೆ. ಈ ಪರಲೋಕದ ವಿಚಾರದ ಬಗ್ಗೆ ದೇವರು ಅತ್ಯುನ್ನತ ರೀತಿಯಲ್ಲಿ ಪ್ರಕಟಣೆ ಗ್ರಂಥ ಬರೆದಂತಹ ಯುವನಿಗೆ ಉತ್ತಮ ರೀತಿಯಲ್ಲಿ ವರ್ಣಿಸಿದ್ದಾರೆ. ಈ ವರ್ಣಿಸುವಂತಹ ವಿಚಾರವನ್ನು, ಆ ವೈಭವ, ಆ ಮಹಿಮೆಯನ್ನು ಮನುಷ್ಯರಾಗಿರ್ತಕ್ಕಂಥ ನಾವು ಯಾರೂ ಸಹ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 21:4, 10, 11 ನೀವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಯೋವಾನನು ದೇವರ ಆತ್ಮವಶನಾದಂತಹ ಸಂದರ್ಭದಲ್ಲಿ ನನ್ನನ್ನು ಎತ್ತರವಾದಂತಹ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ತಳತಳಿಸುವಂತಹ ವಜ್ರವೋ ಎಂಬಂತೆ ಕಾಣಿಸಿತು ಎಂಬುದಾಗಿ ಆತನು ಬರೆಯುವಂತೆವನಾಗಿದ್ದಾನೆ. ಇಲ್ಲೂ ಸಹ ನಮಗೆ ಈ ಒಂದು ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ಶ್ರೀಮತಿ ವೈಟಮ್ಮನವರಿಗೆ ಈ ಪರಲೋಕದ ವಿಚಾರವಾಗಿ ಒಂದು ದರ್ಶನವನ್ನು ಕೊಡಲ್ಪಟ್ಟಿದೆ. ಆ ದರ್ಶನದಲ್ಲಿ ವೈಟಮ್ಮನವರು ನೋಡ್ತಕ್ಕಂಥವರಾಗಿದ್ದಾರೆ. ಆ ಒಂದು ವಿಚಾರವನ್ನು, ಪರಲೋಕದ ಆ ವೈಭವ, ಆ ಮಹಿಮೆಯನ್ನು ಅವರ ಕೈಯಲ್ಲಿ ವರ್ಣಿಸಲು ಅಸಾಧ್ಯ ಎಂಬುದಾಗಿ ಅವರು ಬರೀತಕ್ಕಂಥವರಾಗಿದ್ದಾರೆ. ಶ್ರೀಮತಿ ವೈಟಮ್ಮನವರು ದರ್ಶನದಲ್ಲಿದ್ದ ಅತ್ಯಂತ ಮನೋಮೋಹಕ ಹಾಗೂ ವೈಭವ ಮಹಿಮೆಯಿಂದ ಕೂಡಿದ ಯೇಸುವನ್ನು ಅವರು ನೋಡುವಂಥವರಾಗಿದ್ದಾರೆ. ನೋಡಿದಾಗ ಅವರು ಹೇಳುವಂತಹ ವಿಚಾರವೇನೆಂದರೆ, ಆತನ ಮುಖವು ಮಧ್ಯಾಹ್ನದ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಿಸಿತು ಎಂಬುದಾಗಿ ಅವರು ಬರೀತಕ್ಕಂಥರಾಗಿದ್ದಾರೆ. ಮಲಾಖಿ ಪುಸ್ತಕದಲ್ಲಿ ಆತನು ನೀತಿಯ ಸೂರ್ಯನಾಗಿದ್ದಾನೆ ಎಂಬುದಾಗಿ ಬರೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅವರು ಹೇಳುವಂಥವರಾಗಿದ್ದಾರೆ, ಕ್ರಿಸ್ತನ ಮುಖ ಮಧ್ಯಾಹ್ನದ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಿಸಿತು ಎಂಬುದಾಗಿ ಬರೀತಕ್ಕಂಥವರಾಗಿದ್ದಾರೆ. ಪರಲೋಕದ ಮಹಿಮೆ, ಆ ವೈಭವ, ಮನೋಹರವಾದಂತಹ ದೇವದೂತರು ತಮ್ಮ ತಂತಿ ವಾದ್ಯಗಳ ಸ್ವರಮಂಡಲ ಹಾಗೂ ಅವುಗಳನ್ನು ಎತ್ತಿಕೊಂಡು ಬಾರಿಸುತ್ತಾ ಹಾಡುತ್ತಿದ್ದ ಮಧುರವಾದಂತಹ ದೃಶ್ಯವನ್ನ ನಿಮಗೆ ನ ಹೇಗೆ ವರ್ಣಿಸಲಿ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. ಅಂದರೆ ಆ ಪರಲೋಕದ ಆ ಒಂದು ವೈಭವವನ್ನು, ಆ ಮಹಿಮೆಯನ್ನು ಮನುಷ್ಯರಾಗಿರ್ತಕ್ಕಂಥ ನಾವು ನಮ್ಮ ಬಾಯಿ ಮಾತುಗಳಿಂದ, ನಮ್ಮ ಪದಗಳಿಂದ ಅವುಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ನಮ್ಮ ಒಂದು ಯೋಚನೆಗೂ, ನಮ್ಮ ಒಂದು ಮಾತುಗಳಿಗೂ, ನಮ್ಮ ವರ್ಣನೆಗಳಿಗೂ ನಮ್ಮ ಹೂಯೆಗೂ ಮೀರಿದಂತಹ ಆ ಒಂದು ಕಾರ್ಯ ಅದು ಪರಲೋಕ ರಾಜ್ಯವಾಗಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ಶ್ರೀಮತಿ ವೈಟಮ್ನವರು ಹೇಳುವಂತವರಾಗಿದ್ದಾರೆ. ಮತ್ತು ನಾನು ಹೊಸ ಯೆರೂಸಲೇಮಿನ ಆ ಭಾಷೆಯನ್ನ ಮಾತನಾಡುವ ಹಾಗಿದ್ದಲ್ಲಿ ಅದರ ವೈಭವಯುಕ್ತವಾದಂತಹ ಮಹಿಮೆಯನ್ನ ಅಲ್ಪವಾದರೂ ತಿಳಿಸಬಹುದಾಗಿತ್ತು. ಪರಲೋಕದ ಆ ಸೌಂದರ್ಯವನ್ನು ಬಣ್ಣಿಸಲು ಪ್ರಯತ್ನಿಸುವುದಕ್ಕೆ ಮಾನವರ ಭಾಷೆಯಿಂದ ಎಂದಿಗೂ ಸಾಧ್ಯವಾಗದು. ಅದರ ದೃಶ್ಯವನ್ನು ದರ್ಶನದಲ್ಲಿ ನೋಡುತ್ತಿದ್ದಂತೆ ನನಗೆ ವಿಸ್ಮಯವಾಯಿತು ಎಂಬುದಾಗಿ ಶ್ರೀಮತಿ ವೈಟಮ್ನವರು ಹೇಳುವಂತವರಾಗಿದ್ದಾರೆ. ಅವರ ಮುಂದೆ ಕಂಡುಬರುತ್ತಿದ್ದಂತಹ ಉತ್ಕೃಷ್ಟವಾದ ಭವ್ಯತೆ, ಕಣ್ಣು ಕೊರೆಯಿಸುವಂತಹ ಕಾಂತಿ, ವೈಭವವನ್ನು ಕಂಡು ಶ್ರೀಮತಿ ವೈಟಮ್ನವರು ಬರೆಯುವುದನ್ನು ಬಿಟ್ಟು, ಓ ಎಂತಹ ಅಸಾಧಾರಣ ಪ್ರೀತಿ, ಎಂತಹ ಅದ್ಭುತ ಪ್ರೀತಿ ಎಂದು ಉದ್ಗರಿಸಿದರು. ಪರಲೋಕದ ವೈಭವವನ್ನು ವರ್ಣಿಸಲು ಅಥವಾ ನಮ್ಮ ರಕ್ಷಕನ ಅಪಾರವಾದ ಹಾಗೂ ಹೋಲಿಕೆ ಇಲ್ಲದಂತಹ ಪ್ರೀತಿಯನ್ನು ವರ್ಣಿಸಲು ಈ ಲೋಕದ ಯಾವ ಭಾಷೆಯಿಂದಲೂ, ಯಾವ ಅತ್ಯುತ್ತಮವಾದಂತಹ ಕವಿಗಳಿಂದಲೂ ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ನೀತಿವಂತರಿಗೆ ದೊರೆಯುವ ಪ್ರತಿಫಲವನ್ನು ವಿವರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ನೋಡಿದವರಿಗೆ ಮಾತ್ರ ಅದು ತಿಳಿಯುವಂತದಾಗಿದೆ. ದೇವರ ಪರದೇಶಿಯಲ್ಲಿನ ವೈಭವದ ಮಹಿಮೆಯನ್ನು ಮನುಷ್ಯರಾದಂತಹ ಯಾರಿಂದಲೂ ಗ್ರಹಿಸಲಾಗದು. ದೇವರಾದ ಪರಲೋಕದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ತಿಳುವಳಿಕೆ ಇದ್ದಲ್ಲಿ ನಾವು ಹಿನ್ನೆಂದಿಗೂ ಈ ಲೋಕದಲ್ಲಿ ವಾಸಿಸಲು ಬಯಸುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ ಶ್ರೀಮತಿ ವೈಟಮ್ನವರಿಗೆ ದೇವರು ದರ್ಶನದಲ್ಲಿ ಪರಲೋಕ ರಾಜ್ಯ ಹೇಗಿರತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಆತ್ಮವಶನಾದಾಗ ಅವರನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ತೋರಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರು ಹೇಳುವಂತಹ ವಿಚಾರವೆಂದರೆ ಯಾವ ಮನುಷ್ಯನ ಕೈಯಲ್ಲೂ ಸಹ ಇದನ್ನು ವರ್ಣಿಸಲು ಸಾಧ್ಯವಿಲ್ಲ. ಸ್ವತಃ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ನೋಡಿದಾಗ ಮಾತ್ರ ಆ ಪರಲೋಕ ರಾಜ್ಯ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅರಿತುಕೊಳ್ಳಲು ಸಾಧ್ಯವೇ ಹೊರತು ಕೇವಲ ನೋಡಿ ಬಂದಂತಹ ವ್ಯಕ್ತಿ ಅದನ್ನು ವರ್ಣಿಸಲು ಸಾಧ್ಯವಿಲ್ಲ. ಹಾಗಾಗಿ ಪರಲೋಕ ನಾವು ಸತ್ಯವೇದದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ, ಅನೇಕರು ಪ್ರಸಂಗ ಮಾಡುವಂತಹ ಸಂದರ್ಭದಲ್ಲಿ ಕೇಳುವಂಥವರಾಗಿದ್ದೇವೆ, ಅದೆಲ್ಲಕ್ಕಿಂತಲೂ ನಮ್ಮ ಊಹೆಗೂ ಮೀರಿ ಆ ಪರಲೋಕ ರಾಜ್ಯ ಇರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪ್ರಕಟಣೆ ಗ್ರಂಥ 21:18-21 ತನಕ ಓದುವುದಾದರೆ ಅಲ್ಲಿ ಕಟ್ಟಿರ್ತಕ್ಕಂತಹ ಒಂದು ಕಲ್ಲುಗಳ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡಬೇಕಾದರೆ ಆ ಪ್ರಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತು. ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಪಟ್ಟಣದ ಪ್ರಕಾರದ ಅಸ್ಥಿವಾರಗಳು ಸಕಲ ವಿಧವಾದಂಥ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ಥಿವಾರವು ವಜ್ರ, ಎರಡನೆಯದು ವೈಡೂರ್ಯ, ಮೂರನೆಯದು ಪಚ್ಚೆ, ನಾಲ್ಕನೇದು ಪದ್ಮರಾಗ, ಐದನೇದು ಗೋಮೇಧಕ, ಆರನೇದು ಮಾಣಿಕ್ಯ, ಏಳನೇದು ಪಿತರತ್ನ, ಎಂಟನೇದು ಬೇರುಲ್ಲ, ಒಂಬತ್ತನೇದು ಪುಷ್ಯರಾಗ, ಹತ್ತನೇದು ಗರುಡ ಪಚ್ಚೆ, ಹನ್ನೊಂದನೆಯದು ನಾವು ನೋಡುವುದಾದರೆ ಇಂದ್ರನೀಲ, ಹನ್ನೆರಡನೇದು ನೀಲಸ್ಫಟಿಕ. ಹೆಬ್ಬಾಗಿಲುಗಳು 12 ಮುತ್ತುಗಳಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತು. ಪಟ್ಟಣದ ಬೀದಿಯು ಸ್ಫಟಿಕವಾದಂತಹ ಗಾಜಿನಂತಿರುವ ಸೋಸಿದ ಬಂಗಾರವಾಯಿತು ಎಂಬುದಾಗಿ ಬರೀತಕ್ಕಂಥವರಾಗಿದ್ದಾರೆ. ಎಂತಹ ಅದ್ಭುತವಾದಂತಹ ಪಟ್ಟಣ ಅದಾಗಿದೆ ಪ್ರಿಯ ಕೇಳುಗರೆ. 12 ರೀತಿಯ ಕಲ್ಲುಗಳಿಂದ ಕಟ್ಟಲ್ಪಟ್ಟಂತಹ ಪಟ್ಟಣ ಆ ಪರಲೋಕ ರಾಜ್ಯವಾಗಿರ್ತಕ್ಕಂಥದ್ದಾಗಿದೆ. ಆ ಕಲ್ಲುಗಳನ್ನು ನಾವು ನೋಡಿದ್ದೇವೋ ನೋಡಿಲ್ಲೋ ಗೊತ್ತಿಲ್ಲ, ಆದರೆ ಪರಲೋಕಕ್ಕೆ ಹೋದಾಗ ಆ ಒಂದು ಕಲ್ಲುಗಳ ಎಲ್ಲವನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವುಗಳ ಸೌಂದರ್ಯವನ್ನು ನಾವು ಕಣ್ತುಂಬಿಕೊಳ್ತಕ್ಕಂಥವರಾಗಿದ್ದೇವೆ. ಈ ಲೋಕದಲ್ಲಿ ಅವುಗಳನ್ನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಒಂದೆರಡು ಕಲ್ಲುಗಳನ್ನು ನಾವು ನೋಡಿರ್ಬೋದು, ಅಲ್ಲಿ 12 ಕಲ್ಲುಗಳು ಇರ್ತಕ್ಕಂಥದ್ದನ್ನು ನಾವು ಸತ್ಯವೇದದಲ್ಲಿ ಓದಿ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ನಾವು ಪರಲೋಕ ರಾಜ್ಯ ನಮ್ಮ ಊಹೆಗೂ ಮೀರಿದಂತಹ ವಿಚಾರವಾಗಿದೆ. ನಾವು ನೋಡಿದ ಹಾಗೆ ಪರಲೋಕ ರಾಜ್ಯವು ಒಂದು ವಾಸ್ತವವಾದಂತಹ ಹಾಗೂ ಯಥಾರ್ಥವಾದಂತಹ ಸ್ಥಳ. ಯಾಕೆಂದರೆ ಶಿಷ್ಯರು ಅದನ್ನು ಅರ್ಥ ಮಾಡಿಕೊಂಡರು ದೇವರ ವಾಗ್ದಾನದ ಮುಖಾಂತರವಾಗಿ. ಅದೇ ವಾಗ್ದಾನ ನಮಗೂ ಸಹ ಇವತ್ತು ಒಂದು ನಿರೀಕ್ಷೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಪರಲೋಕ ರಾಜ್ಯ ಅದು ನಿಜವಾಗಲು ಒಂದು ವಾಸಸ್ಥಳವಾದಂತಹ ಸ್ಥಳವಾಗಿದೆ, ಅದು ನಿಜವಾಗಲು ಯಥಾರ್ಥವಾದಂತಹ ಸ್ಥಳವಾಗಿದೆ ಎಂಬುದನ್ನು ನಮಗೆ ಸತ್ಯವೇದದ ಆಧಾರದೊಂದಿಗೆ ದೇವರು ತಿಳಿಸಿಕೊಡುವಂತೆಯವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ಪರಲೋಕ ರಾಜ್ಯದ ವೈಭವ ಮಹಿಮೆಯನ್ನು ಮನುಷ್ಯರಾಗಿರ್ತಕ್ಕಂಥ ನಾವುಗಳು ವರ್ಣಿಸಲು ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನು ಸಹ ನಮಗೆ ಈ ಒಂದು ಕೊನೆಯ ಕಾಲದ ಘಟನೆಗಳು ಅನ್ನುವಂತಹ ಪುಸ್ತಕದಲ್ಲಿ ದೇವರು ನೀತಿವಂತರಿಗೆ ನೀಡುವಂತಹ ಪಿತ್ರಾರ್ಜಿತ ಹಕ್ಕು ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಉತ್ತಮ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಸಹ ಮುಂದುವರಿದು ಈ ಪಿತ್ರಾರ್ಜಿತವಾಗಿ ನೀತಿವಂತರಿಗೆ ದೇವರು ನೀಡುವಂತಹ ಆ ಒಂದು ಸ್ಥಳ ಅದು ಪರಲೋಕ ರಾಜ್ಯ. ಅದರ ವಿಚಾರ ಏನು? ಅಲ್ಲಿರ್ತಕ್ಕಂಥ ತೊರೆಗಳು, ಬೆಟ್ಟ ಗುಡ್ಡಗಳು ಹಾಗೂ ಮರಗಳು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಹೂವುಗಳು, ಹಣ್ಣು ಮತ್ತು ಪ್ರಾಣಿಗಳ ವಿಚಾರವಾಗಿ ಏನು ಹೇಳ್ತಕ್ಕಂಥದ್ದಾಗಿದ್ದಾರೆ? ಪರಲೋಕ ರಾಜ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನು ನಾವು ಮುಂದುವರಿದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯನ್ನು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಪ್ರೀತಿ ಸ್ವರೂಪಿಯಾದಂಥ ದೇವರಾಗಿದ್ದೆ ಸ್ವಾಮಿ. ಅದಕ್ಕೋಸ್ಕರವೇ ನೀನು ನಮಗೋಸ್ಕರ ಪರಲೋಕದಲ್ಲಿ ಸ್ಥಳವನ್ನು ಸಿದ್ಧ ಮಾಡುವಂತಹ ದೇವರಾಗಿದ್ದೀಯಾ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬಂದು ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನೀನು ನಿರ್ಮಿಸುವಂತಹ ಆ ಪರಲೋಕ ರಾಜ್ಯ ಅದು ನಮ್ಮ ಹೂಯೆಗೂ ಮೀರಿದಂಥದ್ದು. ಅದರ ವೈಭವ, ಅದರ ಮಹಿಮೆಯನ್ನು ಮನುಷ್ಯರಾಗಿರ್ತಕ್ಕಂಥ ನಾವು ಯಾರೂ ಸಹ ವರ್ಣಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ನೀನು ಸಿದ್ಧ ಮಾಡುವಂತಹ ಸ್ಥಳಕ್ಕೆ ಬರಬೇಕಾಗಿದೆ ಸ್ವಾಮಿ. ಅದನ್ನು ನಾವು ನೋಡಬೇಕಾಗಿದೆ, ಅಲ್ಲಿ ವಾಸಿಸಬೇಕಾಗಿದೆ. ಯಾಕೆಂದರೆ ನಮ್ಮ ಸ್ಥಳ ಅದು ಪರಲೋಕ. ಆ ರಾಜ್ಯಕ್ಕೆ ನಾವು ಪ್ರವೇಶಿಸುವ ಹಾಗೆ ನಮ್ಮನ್ನು ಪರಿಶುದ್ಧ ಮಾಡು. ವಿಶೇಷವಾಗಿ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ, ಹೌದು ಪರಲೋಕ ರಾಜ್ಯ ಅದು ನಿಜವಾದಂಥ ಸ್ಥಳ. ಆ ಸ್ಥಳಕ್ಕೆ ನಾನು ಹೋಗಿ ಅಲ್ಲಿರ್ತಕ್ಕಂಥ ವೈಭವ ಮಹಿಮೆಯನ್ನು ಅರಿತುಕೊಳ್ಳಬೇಕು, ಅಲ್ಲಿ ನಾನು ವಾಸ ಮಾಡಬೇಕು ಅನ್ನುವಂತಹ ಮನಸ್ಸನ್ನು ನೀನು ಸೃಷ್ಟಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ವಾಗ್ದಾನದೊಂದಿಗೆ ಅವರು ಜೀವಿಸಿ ನೀನು ಬರುವಾಗ ಆ ಪರಲೋಕ ರಾಜ್ಯಕ್ಕೆ ನೀನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರ್ತಕ್ಕಂಥ ಸ್ಥಳಕ್ಕೆ ಅವರು ಪ್ರವೇಶಿಸುವಾಗೆ ನೀನು ಅವರನ್ನು ಆಶೀರ್ವಹಿಸು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ಪರಲೋಕದ ನಿರೀಕ್ಷೆಯನ್ನು ಉಂಟು ಮಾಡುವಂತಹ ಸಂದೇಶವಾಗುವಾಗೆ ನೀನೇ ಆತ್ಮನ ಮುಖಾಂತರವಾಗಿ ಬಲಪಡಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3211 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಡೆಸು ಜಗದ ಬೆಳಕು ನೀನೇ, ಜಗದ ಬೆಳಕು ನೀನೇ.